ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ, ದಿ ವಾಯ್ಸ್ ಆಫ್ ಹೋಪ್. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವರ ಮುದ್ರೆ ಮತ್ತು ಮೃಗದ ಗುರುತು ಭಾಗ 8. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮುದ್ರೆ ಮತ್ತು ಮೃಗದ ಗುರುತು ಅನ್ನುವಂತಹ ವಿಚಾರವಾಗಿ ನಾವು ಅನೇಕ ವಿಚಾರಗಳನ್ನು ನೋಡಿಕೊಂಡು ಬಂದಿದ್ದೇವೆ. ಇವತ್ತಿನ ದಿನದಲ್ಲೂ ಸಹ ನಾವು ಅದರ ಮುಂದುವರೆದ ಭಾಗವಾಗಿ ಅನೇಕ ವಿಚಾರಗಳನ್ನು ನಾವು ನೋಡುವವರಾಗಿದ್ದೇವೆ. ವಿಶೇಷವಾಗಿ ಕಳೆದ ಸಂಚಿಕೆಯಲ್ಲಿ ದೇವರ ಮುದ್ರೆ ಎಂದರೇನು, ಯಾವಾಗ ಈ ದೇವರ ಮುದ್ರೆಯನ್ನು ದೇವರು ತನ್ನ ಮಕ್ಕಳಿಗೆ ಒತ್ತುವಂತವನಾಗಿದ್ದಾನೆ, ದೇವರ ಮುದ್ರೆಯು ನಮಗೆ ಏಕೆ ಹಾಕಲ್ಪಡ್ತಕ್ಕಂಥದ್ದಾಗಿದೆ ಅನ್ನುವಂತಹ ಸತ್ಯವನ್ನು ನಾವು ಎಜುಕೇಶನ್ ಪುಸ್ತಕ 8 ಮತ್ತು 9 ಆಧಾರದೊಂದಿಗೆ ಅನೇಕ ಸತ್ಯವನ್ನು ನಾವು ಕಲಿತೆವು. ಯಾರು ಅಲ್ಲಿ ಒಂದು ಅಸಹ್ಯವಾದಂಥ ಕಾರ್ಯಗಳನ್ನು ನೋಡಿ ಅದರ ನಿಮಿತ್ತವಾಗಿ ನಿಟ್ಟಿಸಿರು ಬಿಟ್ಟು ಅಳುವಂತಹ ಜನರಿಗೆ ದೇವರು ಮುದ್ರೆಯನ್ನು ಹಾಕುವಂಥವರಾಗಿದ್ದಾರೆ. ಯಾರೆಲ್ಲ ಆ ಅಸಹ್ಯವಾದಂಥ ಕಾರ್ಯಗಳಿಗೆ ಒಳಗಾಗ್ತಕ್ಕಂಥವರಾಗಿದ್ದಾರೋ ಅವರನ್ನು ಕನಿಕರಿಸದೆ ಚಿಕ್ಕ ಮಕ್ಕಳನ್ನು ಸಹ ನಾಶ ಮಾಡು ಎಂಬುದಾಗಿ ತಿಳಿಸುವಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಕೊನೆ ಕಾಲದಲ್ಲೂ ಸಹ ಈ ಭಾನುವಾರ ಆಚರಣೆ ಕಾನೂನು ಬರುವಾಗ ಆ ಅಸಹ್ಯವಾದಂತಹ ಕಾರ್ಯಗಳ ನಿಮಿತ್ತವಾಗಿ ಯಾರೆಲ್ಲರೂ ಅಳುವಂಥವರಾಗಿದ್ದಾರೋ, ಆ ಮಹಾಶಬ್ದ ಕೂಗಿನ ಸಂದೇಶವನ್ನು ನೀಡುವಂಥವರಾಗಿದ್ದಾರೋ, ಅಂದರೆ 3 ದೂತನ ಸಂದೇಶವನ್ನು, ಆ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಡ್ರಿ ಅನ್ನುವಂತಹ ಸಂದೇಶವನ್ನು ನೀಡುವಂಥವರಾಗಿದ್ದಾರೋ, ಅವರಿಗೆ ದೇವರು ಕೊನೆ ಕಾಲದಲ್ಲಿ ತನ್ನ ಮುದ್ರೆಯನ್ನು ಹೊತ್ತುವಂಥವನಾಗಿದ್ದಾನೆ ಅನ್ನುವಂತಹ ಸತ್ಯವನ್ನು ನಾವು ಕಲಿತೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ಮೃಗದ ಮುದ್ರೆ ಅಂದರೇನು, ಮೃಗದ ಗುರುತು ಯಾವಾಗ ಹಾಕಲ್ಪಡುವುದು, ಭಾನುವಾರ ಆಚರಣೆ ಜಾರಿಗೆ ಬರುವುದು ಒಂದು ಪರೀಕ್ಷೆಯಾಗಿದೆ ದೇವರ ಜನರಿಗೆ ಅನ್ನುವಂತಹ ಸತ್ಯವನ್ನು ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನು, ಮಹೋನ್ನತ ದೇವರು. ಸ್ವಾಮಿ ಯಾರನ್ನು ನೀನು ಪ್ರೀತಿಸ್ತಕ್ಕಂಥ ದೇವರಾಗಿದ್ದೀಯಾ ಅವರನ್ನು ಗದರಿಸ್ತಕ್ಕಂಥ ದೇವರು ನೀನಾಗಿದ್ದೀಯಾ ಸ್ವಾಮಿ. ಹೌದು ದೇವ, ಈ ಸಮಯದಲ್ಲಿ ನಾವು ಪಾಪಿಗಳಾಗಿದ್ದೇವೆ. ನಿನ್ನ ಮುಂಭಾಗದಲ್ಲಿ ಬಂದಿರುವಾಗ ನಮ್ಮ ಎಲ್ಲ ಪಾಪಕ್ರಮಗಳನ್ನು ತೊಳೆದು ವಿಶೇಷವಾಗಿ ಈ ಮೃಗದ ಗುರುತು ಅಂದರೆ ಏನು, ಅದನ್ನು ಯಾಕೆ ನಾವು ಹಾಕಿಸಿಕೊಳ್ಳಬಾರದು, ಯಾಕೆ ನಾವು ಮೃಗವಾದ ಗುರುತನ್ನು ಹಿಂಬಾಲಿಸಬಾರದು ಅನ್ನುವಂತಹ ಸತ್ಯವನ್ನು ನಾವು ಆಳವಾಗಿ ಧ್ಯಾನಿಸಲು ಹೋಗುವಾಗ ಸ್ವಾಮಿ ನೀನು ನನ್ನನ್ನು ಮರೆಮಾಚಿ ಮಾತನಾಡು. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಈ ಒಂದು ಸಂದೇಶ ಹೊಸದಾಗಿರಬಹುದು ಸ್ವಾಮಿ, ಆದರೆ ಅವರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ. ಹೌದು, ಇದು ಸತ್ಯವೇದ ನಿಜವಾದಂಥ ಸತ್ಯ ಎಂಬುದನ್ನು ಅರಿತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು. ನೀನೇ ಆತ್ಮನ ಮುಖಾಂತರವಾಗಿ ತುಂಬಿಸಿ ಸ್ವಲ್ಪ ಹೊತ್ತುಗಳ ಕಾಲ ನೀನು ನಮ್ಮನ್ನು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಆಧಾರದೊಂದಿಗೆ ದೇವರ ಮುದ್ರೆ ಅಂದರೆ ಅದು 4 ಆಜ್ಞೆಯ ಲೋಕ ಮರೆತಿರ್ತಕ್ಕಂತಹ ಆಜ್ಞೆಯಾಗಿದೆ. ಅದು ಸಬ್ಬತ್ತಿನ ಆಜ್ಞೆ, ಯಾಕೆಂದರೆ ಎಜುಕೇಶನ್ ಪುಸ್ತಕ 20:12 ವಚನ ಹಾಗೂ ಎಜುಕೇಶನ್ ಪುಸ್ತಕ 20:20 ವಚನದಲ್ಲಿ ಸಬ್ಬತ್ತಿನ ನನಗೂ ನಿಮಗೂ ಗುರುತಾಗಿದೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಅಂದರೆ ಈ ಸಬ್ಬತ್ ದೇವರಿಗೂ ಆತನ ಮಕ್ಕಳಿಗೂ ಒಂದು ಗುರುತಾಗಿದೆ, ನಾನು ಸೃಷ್ಟಿಕರ್ತನು ಅನ್ನುವಂತಹ ಗುರುತನ್ನು ಸೂಚಿಸುವಂಥದ್ದಾಗಿದೆ. ಆದರೆ ಈ ಮೃಗದ ಗುರುತು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ 7 ದಿನ ಸಬ್ಬತ್ ದಿನಕ್ಕೆ ವಿರುದ್ಧವಾಗಿರತಕ್ಕಂತಹ 1 ದಿನವನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ಭಾನುವಾರ ಈ ಮೃಗದ ಗುರುತಾಗಿದೆ. ಪ್ರಕಟಣೆ ಪುಸ್ತಕ 13:1 ಮೊದಲನೇ ಮೃಗ 2 ಮೃಗ ಅನ್ನುವಂತಹ 2 ವಿಚಾರಗಳಿವೆ. ಮೊದಲನೆಯ ಮೃಗ ಅದು ಪೋಪ್ ಮಾರ್ಗವನ್ನು ಸೂಚಿಸುವಂಥದ್ದಾಗಿದೆ, 2 ಮೃಗ ಅದು ಅಮೆರಿಕ ಸಂಸ್ಥಾನವನ್ನು ಸೂಚಿಸುವಂಥದ್ದಾಗಿದೆ. ಈ 2 ಸೇರಿಕೊಂಡು ಈ ಲೋಕಕ್ಕೆ ಭಾನುವಾರ ಆಚರಣೆಯ ಕಾನೂನನ್ನು ತರತಕ್ಕಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ಪೋಪ್ ಮಾರ್ಗದವರು ಭಾನುವಾರ ನಮ್ಮ ಹೆಗ್ಗುರುತಾಗಿದೆ ಎಂಬುದಾಗಿ ಅವರೇ ಮುಕ್ತವಾಗಿ ಹೇಳಿಕೊಂಡಿದ್ದಾರೆ. ಹಾಗಾಗಿ ಸಬ್ಬತ್ತಿನಕ್ಕೆ ವಿರುದ್ಧವಾಗಿ ಆರಾಧನೆ ಮಾಡತಕ್ಕಂತಹ ಆ ಒಂದು ಭಾನುವಾರ ಆಚರಣೆಯೇ ಈ ಒಂದು ಮೃಗದ ಗುರುತಾಗಿದೆ. ಈ ಮೃಗದ ಗುರುತು ಏನೆಂಬುದಾಗಿ ನಾವು ಆಳವಾಗಿ ನೋಡುವುದಾದರೆ, ಮೃಗ ಹಾಗೂ ಅದರ ವಿಗ್ರಹಕ್ಕೆ ನಮಸ್ಕರಿಸಿ ವಾರದ 1 ದಿನವನ್ನು ಆಚರಿಸುವವರಿಗಿಂತ ಭಿನ್ನವಾದಂತಹ ವಿಶಿಷ್ಟ ಜನರನ್ನು ಯೆಹೋವನು ಪ್ರಕಟಣೆ ಪುಸ್ತಕದಲ್ಲಿ ದರ್ಶನವನ್ನು ನೋಡುವಂತೆವನಾಗಿದ್ದಾನೆ. ವಾರದ ಮೊದಲನೇ ದಿನವಾದ ಭಾನುವಾರವನ್ನು ದೇವರ ಸಬ್ಬತ್ ದಿನವೆಂದು ಆಚರಿಸುವುದು ಮೃಗದ ಗುರುತಾಗಿದೆ. ರೋಮನ್ ಕಥೋಲಿಕ ಸಭೆಯು ಜಾರಿಗೆ ತಂದ ವಾರದ ಮೊದಲನೇ ದಿನದ ಸುಳ್ಳು ಸಬ್ಬತ್ತು ಮೃಗದ ಗುರುತಾಗಿದೆ. ಪ್ರಿಯ ಕೇಳುಗರೆ, ನಾವಿಲ್ಲಿ ನೋಡುವಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ, ಈ ಒಂದು ಮೃಗದ ಗುರುತು ವಾರದ ಮೊದಲನೇ ದಿನ, ಅಂದರೆ ಅನೇಕರು ಆ ವಾರದ ಮೊದಲನೇ ದಿನವನ್ನು ಸಬ್ಬತ್ತಿನ ಎಂಬುದಾಗಿ ಕೈಗೊಳ್ಳುವಂಥವರಾಗಿದ್ದಾರೆ. ಆದರೆ ಅದು ದೇವರ ವಾಕ್ಯಕ್ಕೆ ಒಂದು ಸುಳ್ಳಾದಂತಹ ತಪ್ಪಾದಂಥ ಬೋಧನೆಯಾಗಿದೆ. ಆದರೆ ದೇವರ ವಾಕ್ಯದಲ್ಲಿ ಏಳನೇ ದಿನ, ಅದು ಶನಿವಾರ, ಸಬ್ಬತ್ತಿನವಾಗಿ ಬರ್ತಕ್ಕಂಥದ್ದಾಗಿದೆ. ಅಂದರೆ ಮೃಗ ಅನ್ನುವುದು ಸತ್ಯವೇದದಲ್ಲಿ ಒಂದು ರಾಜ್ಯವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆ ಒಂದು ಆಧಾರದೊಂದಿಗೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ಮತ್ತು ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ಇರ್ತಕ್ಕಂತಹ ಆ ಸ್ತ್ರೀ, ಜಾರ ಸ್ತ್ರೀ, ಯಾರನ್ನು ಅದು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಬೇಕಾದರೆ, ಅದು ಕಥೋಲಿಕ ಮಾರ್ಗವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇದು ಭಾನುವಾರ ತನ್ನ ಹೆಗ್ಗುರುತು ಎಂಬುದಾಗಿ ಈ ಲೋಕಕ್ಕೆ ತನ್ನ ಗುರುತಾಗಿ ಎಲ್ಲರಿಗೂ ಸಹ ಪರಿಚಯಿಸಿದೆ. ಅದನ್ನೇ ಎರಡನೇ ದೇವದೂತನ ಸಂದೇಶದಲ್ಲಿ ಅವಳು ಅಚಿ ದ್ಯಾರತ್ವ ಎಂಬತಕ್ಕಂತಹ ದ್ರಾಕ್ಷರಸವನ್ನು ಕುಡಿಸಿದಳು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಆ ಮತ್ತು ಬರೆಸ್ತಕ್ಕಂಥ ದ್ರಾಕ್ಷರಸ ತಪ್ಪಾದಂಥ ಬೋಧನೆಯನ್ನು ಸೂಚಿಸುವಂಥದ್ದಾಗಿದೆ. ಅದಕ್ಕೋಸ್ಕರವೇ ಪ್ರಕಟಣೆ ಪುಸ್ತಕ 18ನೇ ಅಧ್ಯಾಯದಲ್ಲಿ ಬಾಬಿಲೋನ್ ಬಿದ್ದಳು, ಅವಳ ಪಾಪದಲ್ಲಿ ನೀವು ಪಾಲುಗಾರರಾಗಬೇಡ್ರಿ, ಅವಳ ಉಪದ್ರವದಲ್ಲಿ ನೀವು ಪಾಲುಗಾರರಾಗಬೇಡ್ರಿ, ಅವಳನ್ನು ಬಿಟ್ಟು ಬನ್ನಿರಿ ನನ್ನ ಜನಗಳೇ ಎಂಬುದಾಗಿ ದೇವರು ಕರೆಯುವಂಥವನಾಗಿದ್ದಾನೆ. ಅಂದರೆ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ನಾವು ನೋಡುವುದಾದರೆ, ಅದರಲ್ಲಿ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಡಿರಿ ಎಂಬುದಾಗಿ ಮೂರನೇ ದೂತನು ಕೊಡುವಂತಹ ಒಂದು ಮಹಾಧ್ವನಿಯ ಎಚ್ಚರಿಕೆಯ ಸಂದೇಶ ಆ ಬಾಬಿಲೋನನ್ನು ಬಿಟ್ಟು ಬನ್ನಿರಿ ಅನ್ನುವಂತಹ ಸಂದೇಶವನ್ನು ಒಳಗೊಂಡಿದೆ. ಯಾಕೆಂದರೆ ದೇವರು ಪ್ರೀತಿಸುವಂತವನಾಗಿದ್ದಾನೆ. ದೇವರ ಮಕ್ಕಳು ಬೇರೆ ಬೇರೆ ಸಭೆಗಳಲ್ಲಿ ತಮಗೆ ತಿಳಿದ ಸತ್ಯದಲ್ಲಿ ಅವರು ದೇವರನ್ನು ಆರಾಧಿಸುವಂತವನಾಗಿದ್ದಾನೆ. ಅವರು ದೇವರ ಸಭೆಗೆ ಬರಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ಅದಕ್ಕೋಸ್ಕರವೇ ದೇವರು ಈ ಪ್ರೀತಿಯ ಎಚ್ಚರಿಕೆ ಸಂದೇಶವನ್ನು ಕೊನೆಯ ಕಾಲದಲ್ಲಿ ತನ್ನ ಮಕ್ಕಳಿಗೆ ನೀಡುವಂತವನಾಗಿದ್ದಾನೆ. ಈ ಒಂದು ಸಂದೇಶವನ್ನು ನಾವು ಅನೇಕರಿಗೆ ತಿಳಿಸುವುದಕ್ಕಿಂತ ಮೊದಲು ಒಂದು ಇಕ್ಕಟ್ಟಾದಂತಹ ಒಂದು ಪರೀಕ್ಷೆ ಈ ಲೋಕಕ್ಕೆ ಬರತಕ್ಕಂಥದ್ದಾಗಿದೆ. ಆ ಇಕ್ಕಟ್ಟಾದ ಸಮಯದಲ್ಲಿಯೇ ದೇವರ ಮಕ್ಕಳು ಈ ಮೂರನೆಯ ದೂತನ ಸಂದೇಶವನ್ನು ನೀಡುವಂಥವರಾಗಿದ್ದಾರೆ. ಆ ಇಕ್ಕಟ್ಟಿನ ಪರೀಕ್ಷೆಯ ಸಮಯ ಬಂದಾಗ ಮೃಗದ ಗುರುತು ಏನೆಂಬುದಾಗಿ ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಯಬರುವುದು. ಆ ಸ್ಪಷ್ಟವಾಗಿ ತಿಳಿಯಬರಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಅದು ಭಾನುವಾರ ಆಚರಣೆ ಅನ್ನುವಂತಹ ವಿಚಾರವಾಗಿರ್ತಕ್ಕಂಥದ್ದಾಗಿದೆ. ಆ ಇಕ್ಕಟ್ಟಿನ ಸಮಯ ಏನೆಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯಕ್ಕೆ ಹೋಲಿಸಿ ನೋಡಬೇಕಾದರೆ, ಅದರಲ್ಲಿ ಸ್ವತಂತ್ರರು, ದಾಸರು, ಶ್ರೀಮಂತರು ಎಲ್ಲರೂ ಸಹ, ಈ ಲೋಕದಲ್ಲಿ ಇರುವಂಥ ಪ್ರತಿಯೊಬ್ಬೊಬ್ಬರೂ ಸಹ ಈ ಒಂದು ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಕು. ಯಾರೆಲ್ಲ ಈ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳುವುದಿಲ್ಲವೋ, ಅಂದರೆ ಭಾನುವಾರವನ್ನು ವಿಶ್ರಾಂತಿ ದಿನವಾಗಿ ಕಾನೂನಾಗಿ ಆಚರಿಸುವುದಿಲ್ಲವೋ, ಅವರು ಕ್ರಯ ವಿಕ್ರಯವನ್ನು ಮಾಡಕೂಡದು ಎಂಬುದಾಗಿಯೂ, ಯಾರೆಲ್ಲ ಆ ಮೃಗದ ಗುರುತನ್ನು ಹಾಕಿಸಿಕೊಳ್ಳುವುದಿಲ್ಲವೋ, ಅದನ್ನು ಹಿಂಬಾಲಿಸುವುದಿಲ್ಲವೋ, ಅವರಿಗೆ ಮರಣದಂಡನೆ ಹಾಕ್ತಕ್ಕಂಥದ್ದಾಗಿದೆ ಅಂತಕ್ಕಂತಹ ಒಂದು ಇಕ್ಕಟ್ಟಾದಂಥ ಪರಿಸ್ಥಿತಿ, ನಮ್ಮ ನಂಬಿಕೆಯನ್ನು ಪರಿಶೋಧಿಸುವಂತಹ ಒಂದು ಕಾರ್ಯ ಈ ಲೋಕಕ್ಕೆದಲ್ಲಿ ನಡೆಯುವಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ನಿಲ್ಲಬೇಕಾಗ್ತಕ್ಕಂಥದ್ದಾಗಿದೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿ ಸತ್ಯದಲ್ಲಿ ನಿಲ್ಲಬೇಕಾಗಿದೆ. ಪ್ರಿಯ ಕೇಳುಗರೆ, ಆತ್ಮಿಕವಾಗಿಯೂ ಬೌದ್ಧಿಕವಾಗಿಯೂ ನಾವು ಸತ್ಯದಲ್ಲಿ ನೆಲೆಗೊಂಡು ಅದು ದೇವರ ಮುದ್ರೆಯನ್ನು ಹೊಂದಿಕೊಳ್ಳಬೇಕಾಗಿದೆ. ಆದರೆ ಒಂದು ಇಕ್ಕಟ್ಟಾದ ಸಮಯ ಬರೋವರೆಗೂ ಸಹ ಈ ಮೃಗದ ಮುದ್ರೆಗೂ ಮತ್ತು ಸಬ್ಬತ್ತಿನಕ್ಕೂ ಇರತಕ್ಕಂತಹ ಒಂದು ವ್ಯತ್ಯಾಸವನ್ನು ಜನರು ಕಂಡುಕೊಳ್ಳಲು ಹಿಂಜರಿತಕ್ಕಂಥವರಾಗಿದ್ದಾರೆ. ಆದರೆ ಆ ಇಕ್ಕಟ್ಟಾದ ಸಮಯ ಬಂದಾಗ ಈ ಮೃಗದ ಗುರುತು ಭಾನುವಾರವೇ ಎಂಬುದನ್ನು ಅನೇಕರು ಹರಿತುಕೊಂಡು ಅದನ್ನು ಬಿಟ್ಟು ಬರ್ತಕ್ಕಂಥವರಾಗಿದ್ದಾರೆ. ದೇವರ ಮುದ್ರೆಯು ಕರ್ತನ ಸೃಷ್ಟಿಯ ಸ್ಮಾರಕವಾದಂತಹ ಏಳನೇ ದಿನದ ಸಬ್ಬತ್ತನ್ನು ಪರಿಶುದ್ಧವಾಗಿ ಆಚರಿಸುವುದೇ ಆಗಿದೆ. ಮೃಗದ ಗುರುತು ಇದಕ್ಕೆ ವಿರುದ್ಧವಾಗಿದೆ, ಅದೇನೆಂದರೆ ವಾರದ ಮೊದಲನೇ ದಿನವನ್ನು ಆಚರಿಸುವುದು. ಈ ಎರಡನೆಯ ಮೃಗವು ದೊಡ್ಡವರು ಚಿಕ್ಕವರು ಎಲ್ಲರೂ ತಮ್ಮ ತಮ್ಮ ಬಲಗೈ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದುವಂತೆಯೂ, ಆ ಗುರುತು ಯಾರಿಗಿಲ್ಲವೋ ಅವರು ಮರಣದಂಡನೆಯನ್ನು ಹೊಂದಬೇಕೆಂಬುದಾಗಿಯೂ ಆಜ್ಞೆಯನ್ನು ಮಾಡುವಂಥದ್ದಾಗಿದೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 13:16 ವಚನದಲ್ಲಿ ಇದನ್ನು ನಾವು ಓದುವಂತವರಾಗಿದ್ದೇವೆ. ಮನುಷ್ಯರು ತಮ್ಮ ಕೈಗಳಿಂದ ಭಾನುವಾರ ಕೆಲಸ ಮಾಡಬಾರದು, ಮಾತ್ರವಲ್ಲದೆ ತಮ್ಮ ಮನಸ್ಸಿನಲ್ಲಿ ಭಾನುವಾರವು ಸಬ್ಬತ್ತಿನವೆಂದು ನಿಜವಾಗಿಯೂ ಅಂಗೀಕರಿಸಿಕೊಳ್ಳಬೇಕೆಂಬುದಾಗಿ ಇದು ಆಜ್ಞೆಯನ್ನು ಹೊರಡಿಸುವಂಥದ್ದಾಗಿದೆ. ಮೃಗದ ಗುರುತು ಯಾವಾಗ ಹಾಕಲ್ಪಡುವುದು, ನಾವು ದೇವರ ಮುದ್ರೆ ಯಾವಾಗ ಹಾಕಲ್ಪಡುವುದು ಅನ್ನುವಂಥದ್ದನ್ನು ಎಜ್ಕೇಲ್ನ ಪುಸ್ತಕ 8:9 ಆಧಾರದೊಂದಿಗೆ ನಾವು ಕಲಿತೆವು. ಅದೇ ಸಮಯದಲ್ಲಿ ದೇವರು ತನ್ನ ಮಕ್ಕಳಿಗೆ ಮುದ್ರೆಯನ್ನು ಒತ್ತುವುದಕ್ಕಿಂತ ಮೊದಲು ಭಾನುವಾರ ಆಚರಣೆ ಕಾನೂನನ್ನು ಈ ಮೃಗ ಹೊರಡಿಸುವಂಥದ್ದಾಗಿದೆ. ಇದುವರೆಗೆ ಇನ್ನು ಯಾರೂ ಸಹ ಮೃಗದ ಗುರುತನ್ನು ಹೊಂದಿಕೊಂಡಿಲ್ಲ. ಈಗ ಅನೇಕ ಜನರು ಭಾನುವಾರವನ್ನು ಆಚರಿಸುವಂಥವರಾಗಿದ್ದಾರೆ, ಅವರಿಗೆ ತಿಳಿದ ಸತ್ಯದಲ್ಲಿ ಅವರಿದ್ದಾರೆ. ಹಾಗಂತ ಹೇಳಿ ನೀವು ಭಾನುವಾರವನ್ನು ಆಚರಿಸ್ತಕ್ಕಂಥವರಾಗಿದ್ದೀರಾ, ನೀವು ಮೃಗದ ಗುರುತನ್ನು ಹೊಂದಿಕೊಂಡಿದ್ದೀರಾ ಎಂಬುದಾಗಿ ನಾವು ಈಗ ಹೇಳಬಾರದು. ಯಾಕೆಂದರೆ ಅದು ಕಾನೂನಾಗಿ ಈ ಲೋಕಕ್ಕೆ ಬರತಕ್ಕಂಥದ್ದಾಗಿದೆ. ಆ ಸಮಯದಲ್ಲಿ ಸತ್ಯವನ್ನು ತಿಳಿದುಕೊಂಡು ಆಗಲೂ ಸಹ ಅವರು ಭಾನುವಾರವನ್ನು ಆಚರಿಸಿದರೆ ಆಗ ಅವರು ಮೃಗದ ಮುದ್ರೆಯನ್ನು ಹೊಂದಿಕೊಂಡಿದ್ದಾರೆ ಎಂಬುದಾಗಿ ನಾವು ಹೇಳಬಹುದು. ಆದರೆ ಈಗ ಅವರಿಗೆ ಸತ್ಯ ಇನ್ನೂ ಗೊತ್ತಿಲ್ಲ, ಹಾಗಾಗಿ ಅವರು ಆಚರಿಸುವಂಥವರಾಗಿದ್ದಾರೆ. ಒಂದು ಕಾಲ ಬರ್ತಕ್ಕಂಥದ್ದಾಗಿದೆ, ಆ ಸಮಯದಲ್ಲಿ ಅವರು ಅದರ ಬಿಟ್ಟು ಬರಬೇಕಾಗ್ತಕ್ಕಂಥದ್ದಾಗಿದೆ. ಭಾನುವಾರ ಆಚರಣೆಯು ಇನ್ನೂ ಸಹ ಮೃಗದ ಗುರುತಾಗಿಲ್ಲ. ವಾರದ ಮೊದಲನೇ ದಿನವಾದ ಭಾನುವಾರದ ವಿಗ್ರಹಾರಾಧಕ ಸಬ್ಬತ್ತಿಗೆ ಜನರೆಲ್ಲರೂ ಅಡ್ಡಬೀಳಬೇಕೆಂಬ ಆಜ್ಞೆ ಹೊಂದುವವರೆಗೆ ಈ ದಿನವು ಮೃಗದ ಗುರುತಾಗಿರುವುದಿಲ್ಲ. ಈ ದಿನವು ಜನರ ನಂಬಿಕೆಯನ್ನು ಪರೀಕ್ಷಿಸುವ ಸಮಯವು ಬರಲಿದೆ, ಆದರೆ ಆ ಸಮಯವು ಇನ್ನೂ ಬಂದಿಲ್ಲ. ಮನುಷ್ಯರಿಗೂ ಮತ್ತು ತನಗೂ ನಡುವೆ ಒಂದು ಗುರುತಾಗಿಯೂ ಮತ್ತು ಅದರ ನಿಷ್ಠೆಯನ್ನು ಪರೀಕ್ಷಿಸಲು ಸಬ್ಬತ್ತನ್ನು ದೇವರು ಮನುಷ್ಯರಿಗೆ ಕೊಟ್ಟಿದ್ದಾನೆ. ದೇವರ ಆಜ್ಞೆಯ ಬಗ್ಗೆ ದೈವಿಕ ಬೆಳಕು ಕೊಡಲ್ಪಟ್ಟ ನಂತರವೂ ಮನುಷ್ಯರು ಅದಕ್ಕೆ ವಿಧೇಯರಾಗಿ ದೇವರ ಆಜ್ಞೆಗಳಿಗಿಂತ ಮುಂದೆ ಬರಲಿರುವ ಇಕ್ಕಟ್ಟಿನ ಸಮಯದಲ್ಲಿ ಮನುಷ್ಯರ ಆಜ್ಞೆಯನ್ನು ಹೆಚ್ಚಾಗಿ ಗೌರವಿಸುವವರು ಮೃಗದ ಗುರುತು ಹೊಂದುವರು. ಸಬ್ಬತ್ತು ದೇವರ ಬಗ್ಗೆ ನಿಷ್ಠೆ ತೋರಿಸುವ ಒಂದು ಮಹಾಪರೀಕ್ಷೆಯಾಗಿದೆ, ಯಾಕೆಂದರೆ ವಿಶೇಷವಾಗಿ ಈ ವಿಷಯವು ಹೆಚ್ಚು ವಿವಾದಾಸ್ಪದವಾಗಿದೆ. ಮಾನವರಿಗೆ ಅಂತಿಮ ಪರೀಕ್ಷೆ ಎದುರಿಸಬೇಕಾದ ಸಮಯ ಬಂದಾಗ ದೇವರನ್ನು ಆರಾಧಿಸುವವರು ಮತ್ತು ಆರಾಧಿಸಿದವರನ್ನು ಪ್ರತ್ಯೇಕಿಸುವ ಒಂದು ವಿಶೇಷ ಗೆರೆಯು ಎಳೆಯಲ್ಪಡುವುದು. ದೇಶದ ಆಜ್ಞೆಯ ಪ್ರಕಾರ ವಾರದ ಮೊದಲನೇ ದಿನವಾದ ಭಾನುವಾರದ ಸುಳ್ಳು ಸಬ್ಬತ್ತಿನ ಆಚರಣೆಯು ದೇವರ 4ನೇ ಆಜ್ಞೆಗೆ ವ್ಯತಿರಿಕ್ತವಾಗಿದೆ ಹಾಗೂ ದೇವರ ವಿರುದ್ಧವಾಗಿ ಸೈತಾನನಿಗೆ ನಿಷ್ಠಾವಂತರಾಗಿದ್ದೇವೆಂಬುದನ್ನು ಮುಚ್ಚುಮರೆಯಿಲ್ಲದೆ ಒಪ್ಪಿಕೊಂಡಂತಾಗುತ್ತದೆ. ದೇವರ ಆಜ್ಞೆಗೆ ವಿಧೇಯತೆ ತೋರಿ 7ನೇ ದಿನವಾದ ಶನಿವಾರ ನಿಜ ಸಬ್ಬತ್ತನ್ನು ಕೈಗೊಂಡು ನಡೆಯುವುದು ಸೃಷ್ಟಿಕರ್ತನಿಗೆ ನಿಷ್ಠೆ ತೋರಿಸುವ ಪುರಾವೆಯಾಗಿದೆ. ಲೋಕದ ಶಕ್ತಿಗಳಿಗೆ ಒಳಗಾಗಿ ಸುಳ್ಳು ಸಬ್ಬತ್ತನ್ನು ಒಪ್ಪಿಕೊಳ್ಳುವ ಒಂದು ವರ್ಗದ ಜನರು ಮೃಗದ ಗುರುತನ್ನು ಹೊಂದಿದ್ದಾರೆ. ದೈವಿಕ ಅಧಿಕಾರಕ್ಕೆ ನಿಷ್ಠೆಯನ್ನು ತೋರಿಸಿ 7ನೇ ದಿನದ ಸತ್ಯ ಸಬ್ಬತ್ತನ್ನು ಅಂಗೀಕರಿಸುವ ಮತ್ತೊಂದು ವರ್ಗದವರು ದೇವರ ಮುದ್ರೆ ಹೊಂದುವರು. ಭಾನುವಾರ ಆಚರಣೆ ಈ ಸಮಯದಲ್ಲಿ ಜಾರಿಗೆ ಬರುವಂತದಾಗಿದೆ. ಆ ಸಮಯದಲ್ಲಿ ಯಾರೆಲ್ಲ ಕ್ರಿಸ್ತ ನಂಬಿಕೆಯಲ್ಲಿದ್ದು ಶನಿವಾರದ ಸಬ್ಬತ್ತನ್ನು ಆಚರಿಸುವಂಥವರಾಗಿದ್ದಾರೋ, 7ನೇ ದಿನವನ್ನು ಪರಿಶುದ್ಧವಾಗಿ ಕೈಗೊಂಡು ನಡೆಯುವಂಥವರಾಗಿದ್ದಾರೋ ಅವರಿಗೆ ಒಂದು ಪರೀಕ್ಷೆಯಾಗಿರ್ತಕ್ಕಂಥದ್ದಾಗಿದೆ. ದೈವಿಕ ಬೆಳಕನ್ನು ತಿಳಿದುಕೊಳ್ಳುವ ತನಕ ಮತ್ತು 4ನೇ ಆಜ್ಞೆಯು ಅನಿವಾರ್ಯವಾಗಿ ಅನುಸರಿಸಿ ನಡೆಯಬೇಕಾದ ಕರ್ತವ್ಯವಾಗಿದೆ ಎಂದು ಅರಿತುಕೊಳ್ಳುವವರಿಗೆ ಯಾರೂ ಸಹ ಅಪರಾಧಿಗಳೆಂದು ನಿರ್ಣಯಿಸಲ್ಪಡುವುದಿಲ್ಲ. ಆದರೆ ನಕಲಿಯಾದ ಭಾನುವಾರದ ಸಬ್ಬತ್ತನ್ನ ಕಡ್ಡಾಯವಾಗಿ ಆಚರಿಸಬೇಕೆಂಬ ಕಾಯ್ದೆ ಜಾರಿಗೆ ಬಂದಾಗ ಮೂರನೇ ದೂತನು ಮಹಾಶಬ್ದದಿಂದ ಮೃಗಕ್ಕೂ ಹಾಗೂ ಅದರ ವಿಗ್ರಹಕ್ಕೂ ನಮಸ್ಕರಿಸುವವರ ವಿರುದ್ಧ ಮನುಷ್ಯರಿಗೆ ಎಚ್ಚರಿಕೆ ಸಂದೇಶ ನೀಡಿದಾಗ ಸುಳ್ಳು ಮತ್ತು ಸತ್ಯದ ನಡುವೆ ಒಂದು ಸ್ಪಷ್ಟವಾದ ವ್ಯತ್ಯಾಸ ಕಂಡುಬರುವುದು. ಆಗ ಇನ್ನೂ ಸಹ ದೇವರ ಆಜ್ಞೆ ಮೀರಿ ನಡೆಯುವವರು ಮೃಗದ ಗುರುತನ್ನ ಹೊಂದಿರುವರು. ಕಾನೂನಿನ ಮೂಲಕ ಭಾನುವಾರ ಆಚರಣೆಯು ಕಡ್ಡಾಯವಾಗಿ ಜಾರಿಗೆ ಬಂದಾಗ ಮತ್ತು ನಿಜವಾದ ಸಬ್ಬತ್ತನ್ನು ಕೈಗೊಳ್ಳುವುದು ದೇವರ ಆಜ್ಞೆಯ ಪ್ರಕಾರ ಮನುಷ್ಯರ ಕರ್ತವ್ಯವಾಗಿದೆ ಎಂಬ ಸತ್ಯ ಸಂದೇಶದ ಬೆಳಕು ಜಗತ್ತಿಗೆ ಕೊಡಲ್ಪಟ್ಟಾಗ ಯಾರು ದೇವರ ಆಜ್ಞೆಗೆ ಅವಿಧೇಯರಾಗಿ ರೋಮನ್ ಕಥೋಲಿಕ್ ಸಭೆಯ ಅಧಿಕಾರಕ್ಕೆ ವಿಧೇಯರಾಗಿರುವರೋ ಅವರು ಅದಕ್ಕೆ ದೇವರಿಗಿಂತ ಹೆಚ್ಚಾಗಿ ಗೌರವ ಕೊಡುವರೋ ಅಂಥವರು ಆ ಸಭೆಗೆ ಗೌರವ ಸಲ್ಲಿಸುವರು. ಈ ಕಾರಣದಿಂದ ಅವರು ಮೃಗಕ್ಕೂ ಹಾಗೂ ಅದರ ವಿಗ್ರಹಕ್ಕೂ ನಮಸ್ಕರಿಸುವರು. ದೇವರು ತನ್ನ ದೈವಿಕ ಅಧಿಕಾರದ ಗುರುತೆಂದು ಹೇಳಿರುವ ಶನಿವಾರದ ಸಬ್ಬತ್ತನ್ನು ತಿರಸ್ಕರಿಸಿ ಅದಕ್ಕೆ ಬದಲಾಗಿ ಕಥೋಲಿಕ ಸಭೆಯು ತನ್ನ ಪರಮಾಧಿಕಾರದ ಸಂಕೇತವಾಗಿ ಆರಿಸಿಕೊಂಡ ಭಾನುವಾರವನ್ನು ಅಂಗೀಕರಿಸುವುದು ಆ ಸಭೆಗೆ ನಿಷ್ಠೆ ತೋರಿಸುವ ಗುರುತಾಗಿದೆ. ಹಾಗೂ ಮೃಗದ ಗುರುತನ್ನು ಹೊಂದಿಕೊಳ್ಳುವುದಾದರೆ ಜನರ ಮುಂದೆ ಕಾನೂನು ಪ್ರಕಾರವಾಗಿ ದೇವರ ಆಜ್ಞೆ ಮತ್ತು ಮನುಷ್ಯರ ಆಜ್ಞೆ ಇವುಗಳ ನಡುವೆ ಆರಿಸಿಕೊಳ್ಳುವ ಅವಕಾಶ ಕೊಡಲ್ಪಡುವುದು. ಆದರೆ ದೇವರ ಆಜ್ಞೆಯನ್ನು ಯಾರು ಉಲ್ಲಂಘಿಸುವರೋ ಅವರು ಮೃಗದ ಗುರುತನ್ನು ಹೊಂದಿಕೊಳ್ಳುವರು. ಪ್ರಿಯ ಕೇಳುಗರೆ, ಈ ಕೊನೆ ಕಾಲದ ಘಟನೆಗಳ ಒಂದು ವಿಚಾರವಾಗಿ ನಾವು ನೋಡಿದಾಗ ಅತ್ಯಂತ ಬಹಳ ಮುಖ್ಯವಾದಂತಹ ನಮ್ಮ ನಂಬಿಕೆಯನ್ನು ಪರೀಕ್ಷಿಸುವಂತಹ ಒಂದು ವಿಚಾರವೇನೆಂದರೆ ಯಾವ ದಿನವನ್ನು ನಾವು ಆರಾಧಿಸುವಂಥವರಾಗಿದ್ದೇವೆ. ದೇವರ ಪರಿಶುದ್ಧ ದಿನವಾದಂತಹ ಸಬ್ಬತ್ ದಿನವನ್ನು ನಾವು ಆರಾಧಿಸುವಂಥವರಾಗಿದ್ದೇವಾ, ಅಥವಾ ಮೃಗ ಅಂತಕ್ಕಂತಹ ಈ ಲೋಕದ ಕಾನೂನಾಗಿ ತರ್ತಕ್ಕಂತಹ ಭಾನುವಾರವನ್ನು ನಾವು ಪರಿಶುದ್ಧವಾಗಿ ಆಚರಿಸುವಂಥವರಾಗಿದ್ದೇವಾ? ಈ ಎರಡು ವಿಚಾರಗಳ ನಡುವೆ ಕೊನೆಯ ಕಾಲದಲ್ಲಿ ಒಂದು ದೊಡ್ಡದಾದಂತಹ ಗೆರೆಯನ್ನು ಎಳೆಯಲ್ಪಡ್ತಕ್ಕಂಥದ್ದಾಗಿದೆ. ಒಂದು ವಿಶಿಷ್ಟವಾದಂತಹ ಗೆರೆಯು ಯಾರು ದೇವರ ಮಕ್ಕಳು, ಯಾರು ಸೈತಾನನ ಮಕ್ಕಳು, ಯಾರು ನಿತ್ಯ ಜೀವಕ್ಕೆ ಬಾಧಿಸ್ತರು, ಯಾರು ನಿತ್ಯ ನರಕಕ್ಕೆ ಬಾಧಿಸ್ತರು, ನಿತ್ಯ ಅಗ್ನಿಗೆ ಬಾಧಿಸ್ತರು ಅನ್ನುವಂತಹ ವಿಚಾರವನ್ನು ತೋರಿಸುವಂಥದ್ದಾಗಿದೆ. ಕೊನೆಯ ಕಾಲದಲ್ಲಿ ಎರಡು ರೀತಿಯ ಜನಗಳು ಮಾತ್ರ ಇರತಕ್ಕಂಥವರಾಗಿದ್ದಾರೆ. ಕಾಯಿನನ ರೀತಿಯಲ್ಲಿ ದೇವರಿಗೆ ಅವಿದ್ಯರಾಗಿ ನಡೆದು ಆತನನ್ನು ಆರಾಧಿಸುವಂಥವರು, ನಂತರ ಹಾಬೇಲನ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆ ಆದಂತಹ ಆರಾಧನೆಯನ್ನು ಮಾಡುವಂತಹ ಜನಗಳು. ಕುರಿ ಮತ್ತು ಹಾಡು, ಪರಿಶುದ್ಧಾತ್ಮನ ಮುದ್ರೆ ಹಾಗೂ ಮೃಗದ ಮುದ್ರೆ ಎನ್ನುವಂತಹ ಎರಡು ರೀತಿಯ ಜನಗಳು ಮಾತ್ರ ಈ ಲೋಕದಲ್ಲಿ ಇರತಕ್ಕಂಥವರಾಗಿದ್ದಾರೆ. ಅಂದರೆ ನಾವು ನೇರವಾಗಿ ಹೇಳಬೇಕಂದ್ರೆ ಒಂದು ಮೃಗದ ಮುದ್ರೆಯನ್ನು ಹೊಂದಿಕೊಂಡು ಭಾನುವಾರವನ್ನು ಆಚರಿಸುವಂಥ ಜನಗಳು, ಮತ್ತೊಂದು ಕಡೆ ದೇವರ ಮುದ್ರೆಯನ್ನು ಹೊಂದಿಕೊಂಡು ಸಬ್ಬತ್ತಿನವನ್ನು ಆರಾಧಿಸುವಂತಹ ಜನಗಳು. ಪ್ರಿಯ ಕೇಳುಗರೆ, ಈ ಸಮಯದಲ್ಲಿ ನೀವು ಭಾನುವಾರವನ್ನು ಆಚರಿಸ್ತಿರಬಹುದು, ಆದರೆ ಈ ಸತ್ಯ ಸಬ್ಬತ್ತಿನ ಸತ್ಯ ನಿಮಗೆ ಬಂದಿರುವುದಾದರೆ ನೀವು ಅದರ ಸತ್ಯವೇದ ಆಧಾರದೊಂದಿಗೆ ಪರೀಕ್ಷೆ ಮಾಡುವುದರ ಮೂಲಕವಾಗಿ ಅದನ್ನು ಅರಿತುಕೊಂಡು ನೀವು ಹೌದು ನಿಜವಾದಂತಹ ಸಬ್ಬತ್ತಿನ ಅದು ಶನಿವಾರವಾಗಿದೆ ಎಂಬುದಾಗಿ ಅರಿತುಕೊಂಡು ನೀವು ಬರುವುದಾದರೆ ದೇವರ ಮುದ್ರೆಯನ್ನು ಹೊಂದಿಕೊಳ್ಳಲು ನೀವು ಪಾತ್ರರಾಗ್ತಕ್ಕಂಥವರಾಗಿದ್ದೀರಾ. ಒಂದು ವೇಳೆ ಈ ಸಬ್ಬತ್ತಿನ ಸದ್ಯ ನಿಮಗೆ ಬಂದಿದ್ದರೂ ಸಹ ನೀವು ಅದನ್ನು ತಿರಸ್ಕರಿಸಿ ಪರೋಹನ ರೀತಿಯಲ್ಲಿ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಂಡು ಇಲ್ಲ ನಾನು ಭಾನುವಾರವನ್ನೇ ಆಚರಿಸ್ತೇನೆ ಎಂಬುದಾಗಿ ಹೇಳುವುದಾದರೆ ಒಂದು ಕಾಲಘಟ್ಟ ಬರ್ತಕ್ಕಂಥದ್ದಾಗಿದೆ. ಆ ಕಾಲಘಟ್ಟದಲ್ಲಿ ನೀವು ಖಂಡಿತವಾಗಿಯೂ ಸಹ ಈ ಮೃಗದ ಗುರುತನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದೀರಾ, ಆ ಮೃಗವನ್ನು ನೀವು ಹಿಂಪಾಲಿಸುವಂಥವರಾಗಿರ್ತೀರಾ. ಅಂತಹ ಸಂದರ್ಭದಲ್ಲಿ ದೇವರು ನಿಮ್ಮ ಮೇಲೆ ಆ ಏಳು ಉಪದ್ರವಗಳನ್ನು ಬರಮಾಡುವಂಥವನಾಗಿದ್ದಾನೆ. ನೀವು ಪರಲೋಕದ ಆ ಒಂದು ಬಾಗಿಲಿನಿಂದ ಹಿಂದೆ ತಳ್ಳಲ್ಪಟ್ಟವರಾಗಿರ್ತೀರಾ. ನೀವು ಕ್ರಿಸ್ತನ ಹೆಸರಿನಲ್ಲಿ ಏನೇ ಮಾಡಿದರೂ ಸಹ ದೇವರ ಆಜ್ಞೆಗಳಿಗೆ ವಿಧೇಯರಾಗಲಿಲ್ಲ ಅಂದರೆ ನೀವು ಪರಲೋಕದ ಬಾಗಿಲಿನಿಂದ ಹೊರಗೆ ನಿಲ್ಲಬೇಕಾಗ್ತದೆ. ಅದಕ್ಕೋಸ್ಕರವೇ ಪೇತ್ರನು ಅಂದು ಎಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಯಚ್ಚಿರುವುದರ ಮೂಲಕವಾಗಿ ಆತನು ಹೇಳಿದನು, ನಾವು ಮನುಷ್ಯರಿಗಿಂತ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕಲ್ಲವೇ ಎಂಬುದಾಗಿ. ಹಾಗಾಗಿ ಈ ಲೋಕದಲ್ಲಿ ಮನುಷ್ಯರಿಗಿಂತ, ಮನುಷ್ಯರ ಆಜ್ಞೆಗಳಿಗಿಂತ, ಅವರ ಕಲ್ಪನೆಗಳಿಗಿಂತ ನಾವು ದೇವರ ವಾಕ್ಯಕ್ಕೂ ದೇವರ ಮಾತುಗಳಿಗೂ ನಾವು ವಿಧೇಯರಾಗಬೇಕು. ಮನುಷ್ಯನ ಹೋಮ ಆಜ್ಞೆಗಳಿಗಿಂತ ಹೆಚ್ಚಾಗಿ ನಮ್ಮ ವಿಧೇಯತೆಯನ್ನು ಎದುರು ನೋಡುವಂತೆವನಾಗಿದ್ದಾನೆ. ಹಾಗಾಗಿ ಕೊನೆಯ ಕಾಲದಲ್ಲಿ ಈ ಒಂದು ದೊಡ್ಡ ಪರೀಕ್ಷೆ ಬರತಕ್ಕಂಥದ್ದಾಗಿದೆ. ಅದು ಇನ್ನೇನು ನಮ್ಮ ಮುಂದೆ ಇದೆ ಪ್ರಿಯ ಕೇಳುಗರೆ? ತೆರೆಯ ಮರೆಯ ಹಿಂದೆ ಈ ಮೃಗ ಅನೇಕ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿದೆ. ಭಾನುವಾರ ಆಚರಣೆ ಕಾನೂನನ್ನು ಈ ಲೋಕಕ್ಕೆ ತರಲಿಕ್ಕೋಸ್ಕರ ನಾವು ಸತ್ಯವನ್ನು ತಿಳಿದುಕೊಂಡು ಇನ್ನೂ ಸಹ ಆ ಸತ್ಯದಲ್ಲಿ ವಿಧೇಯರಾಗದೆ ಜೀವಿಸ್ತಕ್ಕಂಥವರಾಗಿದ್ದೀವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆಂದರೆ ದೇವರು ನೀಡುವಂತಹ ಈ ಕೊನೆಯ ಎಚ್ಚರಿಕೆಯ ಶಬ್ದ ಇದಾಗಿದೆ. ನೀವು ಈ ಸತ್ಯವನ್ನು ಕೇಳುವುದಾದರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಕಿವಿ ಉಳ್ಳವನ್ನು ಕೇಳಲಿ ಸಭೆಗೆ ದೇವರು ಹೇಳುವುದನ್ನು ಎಂಬುದಾಗಿ ಪ್ರಕಟಣೆ ಪುಸ್ತಕ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಸತ್ಯ ಇವತ್ತು ಬಂದಿದೆ ಎಂದರೆ ನೀವು ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಡ್ರಿ. ಹೌದು, ನಾನು ಈ ಸಬ್ಬತ್ತಿನ ಸತ್ಯಕ್ಕೋಸ್ಕರ ನಿಲ್ತಕ್ಕಂಥವನಾಗಿದ್ದೇನೆ, ಇದು ದೇವರ ಮುದ್ರೆ ಆಗಿದೆ ಎಂಬುದಾಗಿ ನಂಬುವಂತಹ ಪ್ರತಿಯೊಬ್ಬರೂ ಸಹ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಹೌದು ಸೇವಾ, ಈ ಒಂದು ಸಮಯದಲ್ಲಿ ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ ಸ್ವಾಮಿ ನಾವು ಈ ಒಂದು ಮೃಗದ ಗುರುತು, ದೇವರ ಮುದ್ರೆ ಅಂದರೆ ಏನು ಎಂಬುದನ್ನು ನಾವು ಕಲಿತಿದ್ದೇವೆ ಸ್ವಾಮಿ. ಅಪ್ಪ, ಯಾರೆಲ್ಲ ನಿನ್ನ ಮಕ್ಕಳು ಹೌದು ಸಬ್ಬತ್ತಿನ ನಿಜವಾದಂಥ ದೇವರ ಮುದ್ರೆ ಆಗಿದೆ ಎಂಬುದಾಗಿ ಈ ಸತ್ಯಕ್ಕೆ ಕಿವಿಗೊಡುವಂಥವರಾಗಿದ್ದಾರೋ, ನೀನು ಆತ್ಮನ ಮುಖಾಂತರವಾಗಿ ಮಾತನಾಡು. ಆ ನಿಟ್ಟಿನಲ್ಲಿ ಅವರು ಬಾಬಿಲೋನನ್ನು ಬಿಟ್ಟು ನಿನ್ನ ಸತ್ಯ ಸಭೆಯಲ್ಲಿ ಬಂದು ದೇವರ ಆಜ್ಞೆಗಳನ್ನು ಕೈಗೊಂಡು ಯೇಸುವಿನ ವಿಷಯವಾದಂಥ ಸಾಕ್ಷಿಯನ್ನು ಕೈಗೊಂಡು ನಡೀತಕ್ಕಂಥ ಮಕ್ಕಳಾಗಿ ನಂಬಿಕೆಯಲ್ಲಿ ನೆಲೆಯೂರಿ ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗುವಾಗಿಯೂ ಈ ಸತ್ಯ ಎಲ್ಲರಿಗೂ ತಲುಪಲ್ಪಟ್ಟು ತಿಳಿಯಲ್ಪಟ್ಟಂಥ ಜನಗಳು ಸಹ ಈ ಸತ್ಯವನ್ನು ಇತರರಿಗೆ ತಿಳಿಸಿ ನಾವು ಸಹ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡಿಕೊಂಡು ನೀನು ಬರುವಾಗ ಇದೋ ದೇವರು ಇವರಿಗೋಸ್ಕರ ಕಾಲಿದೆಯೋ ಎಂಬುದಾಗಿ ನಿನ್ನ ಮುದ್ರೆಯನ್ನು ಹೊಂದಿಕೊಂಡು ಪರಲೋಕ ರಾಜ್ಯದಲ್ಲಿ ನಿನ್ನೊಂದಿಗೆ ಜೀವಿಸತಕ್ಕಂಥ ಮಕ್ಕಳಾಗುವಾಗೆ ನಮ್ಮನ್ನು ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ತವ ಕಾಪಡು.